ஸ்ரீகுருப்போ நம. ஹரி ஓம். அஜானதிமிரச்சேதம் புத்திசம்பத்பதாயகம் விஜான விமலம் சாந்தம் விஜயார்த்தகுரும் பஜே. ஸ்ரீகுருப்போ நம. ஹரி ஓம். ಸಾಧನಾ ಭಾಗ ಸುಳಾದಿಗಳಲ್ಲಿ ಇನ್ನೊಂದು ಸುಳಾದಿಯನ್ನು ಹೇಳುತ್ತಾ ಇದ್ದಾರೆ. ಪ್ರಾಯಶಃ ನಿಮಗೆ ಸಾಧನಾ ಭಾಗ ಸುಳಾದಿಗಳಲ್ಲಿ ಒಂದನ್ನೇ ಪದೇ ಪದೇ ಹೇಳ್ತಾ ಇದ್ದಾರೆ, ಸಾಧನೆ ಮಾಡು ಸಾಧನೆ ಮಾಡು ಅಂತ. ಆದರೆ ಒಂದೊಂದನ್ನು ಗಮನಿಸಿದಾಗ ಒಂದೊಂದು ಸುಳಾದಿಯಲ್ಲಿ ಒಂದೊಂದು ವಿಶೇಷವನ್ನು ಹೇಳ್ತಾ ಬರ್ತಾರೆ, ಭಗವಂತನ ಗುಣಗಳ ಚಿಂತನೆ ಹೇಳ್ತಾ ಬರ್ತಾರೆ. ಅದನ್ನೆಲ್ಲ ನಾವು ನೆನಪಿಟ್ಟುಕೊಂಡು ನಿತ್ಯ ಒಮ್ಮೆ ಪಾರಾಯಣ ಮಾಡಿದರೂ ಸಾಕು. ದೊಡ್ಡವರು ಹೀಗಿಟ್ಕೊಳ್ತಾರೆ, ನಿತ್ಯವೂ ಕೂಡ ವಿಜಯದಾಸರ ಸುಳಾದಿಗಳ ಪಾರಾಯಣ ಎಂಬುದಿಟ್ಕೊಳ್ತಾರೆ. ಅದರಿಂದ ಏನಾಗುತ್ತೆ, ನಿತ್ಯ ಒಂದು ಸುಳಾದಿ ಅಥವಾ ಎರಡು ಸುಳಾದಿ ಅರ್ಥಸಹಿತ ಚಿಂತನೆ ಮಾಡ್ತಾ ಪಾರಾಯಣ ಈತ ಮಾಡಿದ್ರೆ ಏನಾಗುತ್ತೆ, ಒಂದೊಂದು ಸುಳಾದಿಯಲ್ಲಿ ಅವರು ಕೊಟ್ಟ ಗುಣಗಳ ಚಿಂತನೆ, ಭಗವಂತನ ಚಿಂತನೆ ಬರ್ತಾ ಬರ್ತಾ ಅಭ್ಯಾಸ ಆಗ್ತಾ 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 ಬರುತ್ತೆ. ಇದು ಸಾಧನ ಭಾಗ ಸುಳಾದಿಗಳು ಮಾತ್ರ ಇದೆ. ನಂತರ ಪ್ರಮೇಯ ಭಾಗ ಸುಳಾದಿಗಳು, ಉಪಾಸನಾ ಭಾಗ ಸುಳಾದಿಗಳು, ತೀರ್ಥಕ್ಷೇತ್ರ ಸುಳಾದಿಗಳು, ಸೃಷ್ಟಿ ಪ್ರಕರಣ ಸುಳಾದಿಗಳು, ಇವೆಲ್ಲ ಅನೇಕ ಸುಳಾದಿಗಳ ಉಪಾಸನಾ ಭಾಗ, ಪ್ರಮೇಯ ಭಾಗ, ಅದ ಮೇಲೆ ಸಾಧನಾ ಭಾಗ, ತೀರ್ಥಕ್ಷೇತ್ರ, ನಂತರ ಸೃಷ್ಟಿ ಪ್ರಕರಣ ಸುಳಾದಿಗಳು, ಸ್ತೋತ್ರ ಭಾಗ ಸುಳಾದಿಗಳು ಅಂತ ಅನೇಕ ಭಾಗ ಮಾಡಿದ್ದಾರೆ. ಒಟ್ಟಾರೆ ಎಲ್ಲ ಸೇರಿ ಒಂದು 700 ಮೇಲೆ ಸುಳಾದಿಗಳಿವೆ. ಇಲ್ಲಿ ನಾವು ಒಂದೊಂದು ಸುಳಾದಿಯನ್ನು ನೋಡೋಣ. ನೋಡಿ ಅದರಲ್ಲಿ ಏನಿದೆ, ಏನು ಕೊಟ್ಟಿದ್ದಾರೆ ವಿಜಯರಾಯರು ಎಂಬುದನ್ನು ನೋಡುತ್ತಾ ಬಂದರೆ ಈ ಜನ್ಮದಲ್ಲಿ ಒಮ್ಮೆ ವಿಜಯರಾಯರ ಪೂರ್ಣ ಸುಳಾದಿಗಳ ಪರಿಚಯ ಒಂದು ಸಲ ನೋಡಿದ ಭಾಗ್ಯ ನಮಗೆ ಸಿಗುತ್ತೆ. ಸಾಧನವೆಂಬುದಿದೆ ಸಕಲ ಕಾಲದಲ್ಲಿ, ಆದರದಿಂದಲೇ ಕೇಳೋ ಎಲ ಜೀವವೇ. ಸಕಲ ಕಾಲದಲ್ಲಿ ಸಾಧನ ಎಂಬುದೊಂದಿದೆ, ನಮಗೆ ಸಾಧನೆ ಮಾಡಲಿಕ್ಕೆ ನಾವು ಬಂದದ್ದು. ಭೂದೇವ ದೇಹವಿನ್ನು ಬಹುದೇ ದುರ್ಲಭ. ಈ ಬ್ರಾಹ್ಮಣ ಜನ್ಮ ಬಹಳ ದುರ್ಲಭ. ಎಲ್ಲರ ಶಬ್ದ ಬಳಸ್ತಾ ಇರ್ತೀವಿ, ಈ ಮಾನವ ಮನುಷ್ಯ ಜನ್ಮ ಬರೋದು ದುರ್ಲಭ 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 ಅಂತ. ಅರ್ಥ ಗೊತ್ತೋ, ಅನೇಕ ಕೋಟಿ ಕೋಟಿ ಪ್ರಾಣಿ ಜನ್ಮಗಳನ್ನು ಪಡೆದು ಆ ಪ್ರಾಣಿ ಜನ್ಮಗಳಲ್ಲಿ ಪುಣ್ಯ ಅಂದರೆ ಪರಿಚಯವಿಲ್ಲ, ಪುಣ್ಯ ಹೇಗೆ ಮಾಡಬೇಕೋ ಗೊತ್ತಿಲ್ಲ, ಸುಮ್ಮನೆ ಬದುಕೋದೆ ಅಷ್ಟು ವರ್ಷಗಳು ಬದುಕಿದರೂ ಚೂರು ತಾನು ತಿನ್ನೋ ಕಾಲಕ್ಕೆ ಇನ್ನೊಂದಕ್ಕೆ ಚೂರು ಉಳಿದರೆ ಅದೊಂದು ಪುಣ್ಯ. ಈ ಥರ ಚೂರು ಚೂರು ಪುಣ್ಯ ಇಡೀ ಬದುಕಿಗೆ, ಅಂಥದ್ದು ಎಷ್ಟು ಜನ್ಮಗಳಾದರೆ ಒಂದು ಮನುಷ್ಯ ಜನ್ಮ ಭಗವಂತ ಕೊಡ್ತಾನಂತೆ, ಎಷ್ಟು ಕಷ್ಟಪಟ್ಟಿದ್ರೆ ಬರುತ್ತೆ. ತತ್ರಾಪಿ ಬ್ರಾಹ್ಮಣ ಜನ್ಮ, ತತ್ರಾಪಿ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡುವ ಭಾಗ್ಯ ಕೊಟ್ಟಾಗ ಇಂಥ ಜನ್ಮವನ್ನ ಸುಲಭವಾಗಿ ಕಳೆದು ಬಿಟ್ರೆ ಹೇಗೆ. ಭೂದೇವ ದೇಹವಿನ್ನು ಬಾಹೋದೇ ದುರ್ಲಭ. ಮೇದಿನಿಯಲ್ಲಿ ಪುಟ್ಟಿ ಬಂದು ಪೂರ್ಣ ಬೋಧರ ಮತದಲ್ಲಿ ಪೊಂದುವುದೇ, ನಿರ್ಜರಾದಿಗಳಿಗೆ ಬಲು ದೂರ ಕಾಣು. ಈ ಭೂಮಿಯಲ್ಲಿ ಹುಟ್ಟಿ ಬಂದು ಮಧ್ವಾಚಾರ್ಯರ ಮತದಲ್ಲಿ ಚೆನ್ನಾಗಿ ಅನುಷ್ಠಾನಪೂರ್ವಕವಾಗಿ ಮಧ್ವಾಚಾರ ಮತವನ್ನು ಹೊಂದಿರುವುದು ದೇವತೆಗಳಿಗೆ ದುರ್ಲಭ ಆಗುತ್ತಯ್ಯ ಅಂದರು. ಯಾಕಂದ್ರೆ ಈ ಮನುಷ್ಯ ಜನ್ಮ ಇಲ್ಲಿ ಪಡೆದಾಗ ಭೂಮಿಯ ಮೇಲೆ ಈ ಅನ್ನ ಸಂಪರ್ಕ ಆದರೆ ಬುದ್ಧಿಯೆಲ್ಲ ಕೆಟ್ಟೋಗುತ್ತೆ. ಆಚಾರ್ಯರ ಮತದ ಮೇಲೆ ಆದರ ಬರುವುದೇ ಬಹಳ ಕಷ್ಟ ಅಂತಾರೆ. ವೇದ ಭಾಗವತ ರಾಮಾಯಣ ಭಾರತ ಓದುವ ಪುರಾಣ ಮಿಕ್ಕಾದದಲ್ಲಿ ಪಂಚಭೇದ ಮಾರ್ಗವೇ ತಿಳಿದು ಕಂಡ ಮತಿಗೂಡದೆ ಸಾಧಿಸುವ ಹರಿಯ ಪಾದ ದೃಢತರದಲ್ಲಿ ವೇದ ಭಾಗವತ ರಾಮಾಯಣ ಭಾರತ ಮಿಕ್ಕ ಓದುವಂತಹ ಪುರಾಣಗಳೇನಿವೆ ಅದರಲ್ಲಿ ಬಹಳ ಕಷ್ಟ ಇದು. ಎಲ್ಲ ಪುರಾಣಗಳು ನೋಡಿದಾಗ ಒಂದಕ್ಕೊಂದು ಸಂಬಂಧ ಇಲ್ಲದೆ ಕಾಣುತ್ತೆ. ಸಾತ್ವಿಕ ಪುರಾಣಗಳ ಗುಂಪೇ ಒಂದು, ರಾಜಸ ಪುರಾಣಗಳ ಹಾದಿಯೇ ಬೇರೆ, ತಾಮಸ ಪುರಾಣಗಳ ಹಾದಿಯೇ ಬೇರೆ, ಹೇಳೋ ರೀತಿಗಳೇ ಬೇಡ ಆಗಿರುತ್ತೆ. ಆದರೆ ಮೇಲ್ನೋಟಕ್ಕೆ ಬೇರೆ, ಒಳಗೆ ವೇದವ್ಯಾಸರು ಒಂದೇ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಎಲ್ಲ 18 ಪುರಾಣಗಳಲ್ಲೂ ಭಾಗವತ ರಾಮಾಯಣ ಭಾರತ ಎಲ್ಲದರಲ್ಲೂ ಕೂಡ ಪಂಚಭೇದವನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಎಂಬುದು ಚೆನ್ನಾಗಿ ತಿಳಿಯಬೇಕು. ಕಂಡ ಮತಿಗೂಡದೆ, ಯಾರು ಏನು ಹೇಳಿದ್ರೆ ಸಾಕು ಅದೇ ಮತ ಅಂತ ಹೋಗಡೆ. ಸಾಧಿಸುವ ಹರಿಯ ಪಾದ ದೃಢತರದಲ್ಲಿ ಮಧುರಾಯರ ಮತವನ್ನು ಹಿಡಿದರೆ ಬೇರೆ ಕಡೆಗೆ ಮನಸ್ಸು ಹೋಗಲ್ಲ, ವಿಶೇಷವಾಗಿ ಶ್ರೀಹರಿಯ ಪಾದವನ್ನು ಸಾಧಿಸುವಂತಹ ಭಾಗ್ಯ ಬರುತ್ತೆ. ಸಾಧನ ನೋಡಿದರೂ ಸುಲಭದೋಳುಂಟು ಅಗಾಧವಿಲ್ಲವೋ ಕಾಣೋ ತಿಳಿದ ಮೇಲೆ. ಸಾಧನೆ ಸಾಧನೆ ಅಂತ ಬಾ ಸಾಧನೆ ಬಹಳ ಕಷ್ಟ ಬಹಳ ಕಷ್ಟ ಅಂತಿರಲ್ಲ, ಇಲ್ಲ ಸಾಧನೆ ಬಹಳ ಸುಲಭ ಗೊತ್ತಾದ ಮೇಲೆ, ಗೊತ್ತಿಲ್ಲ ಬಹಳ ಕಷ್ಟ. ಸಾಧನ ನೋಡಿದರೂ ಸುಲಭದೋಳುಂಟು ಅಗಾಧವಿಲ್ಲವೋ ಕಾಣೋ ತಿಳಿದ ಮೇಲೆ. ಹೋದ ದಿನಗಳಲ್ಲಿ ಮಾಡಿದ ಕರ್ಮ ಪುಣ್ಯವಾದದ್ದು ಎನ್ನು ನಿಶ್ಚಲ ಗುಣದಲ್ಲಿ ಖೇದವ ಬಡದಿರು. ವೈಕುಂಠ ನಗರಿಗೆ ಹಾದಿಯಾಗುವುದು ಇಲ್ಲೆಂದು ನೀನು ಆದಿಯಲ್ಲಿ ಹರಿ ಮಾಡಿದ ಕೃಪ್ತಿಗೆ ಬಾಧೆ ಬಾರದೆಂದು ಕಾಣೋ ಏನಾದರೂ. ಇಲ್ಲಿ ಚೆನ್ನಾಗಿ ಹೇಳ್ತಾರೆ. ಏನಪ್ಪ ಇಷ್ಟು ಕಾಲಕ್ಕೆ ಆಚಾರ ಶಾಸ್ತ್ರ ತಲೆಗೆ ಹೋಗ್ಲಿಕ್ಕೆ ಶುರುವಾಗಿದೆ. ಮೊದಲು ಇದ್ದೇ ಇದ್ದಿಲ್ಲ, ನಂತರ ಬಂತು, ಬಂದರೂ ಅರ್ಥ ಆಗಿದ್ದಿಲ್ಲ, ಆದ್ಮೇಲೆ ಅರ್ಥ ಆಗಿ ಈಗ ಚೂರೇನು ಶುರು ಆಯಿತು ಅಂದರೆ ಅವಾಗ ಹೇಳ್ತಾರೆ, ಹೋದ ದಿನಗಳಲ್ಲಿ ಮಾಡಿದ ಕರ್ಮ ಹಿಂದಿನ ದಿವಸಗಳಲ್ಲಿ ಆಚಾರರ ಚಿಂತನೆ ಆಚಾರರ ಕ್ರಮದಲ್ಲಿ ಚಿಂತನೆ ಮಾಡದೆ ಮಾಡಿದ ಕರ್ಮವೆಲ್ಲ ವ್ಯರ್ಥ ಆಯಿತಲ್ಲ ಅಂದರೆ ಷೋಡಶಿಕಾರರು ಹೇಳ್ತಾರೆ, ಈ ಜನ್ಮದಲ್ಲಿ ಈ ಚಿಂತನೆ ಮೊದಲೇ ಬರಲಿಲ್ಲ ಅಂದರೆ ಹುಟ್ಟಿದಾಗ್ಲಿಂದ ಇಷ್ಟರವರೆಗೆ ಮಾಡಿದ ಕರ್ಮ ಎಲ್ಲ ಇದೇ ರೀತಿ ನಿನಗರ್ಪಿತ ಹರಿಯೇ ಎಂದು ಭಗವಂತ ಸ್ವೀಕಾರ ಮಾಡುತ್ತಾನಂತೆ. ಅದನ್ನು ವಿಜಯದಾಸರಲ್ಲಿ ಹೇಳ್ತಾ ಇದ್ದಾರೆ. ಹೋದ ದಿನಗಳಲ್ಲಿ ಮಾಡಿದ ಕರ್ಮ ಪುಣ್ಯವಾದದ್ದು ಎನ್ನು ನಿಶ್ಚಲ ಗುಣದಲ್ಲಿ. ಈಗ ನಿನ್ನ ಚಿಂತನೆ ಕೊಡ್ತಾ ಇದ್ದಿ ಹರಿಯೇ, ಅಂತಹ ಚಿಂತನಾ ಪೂರ್ವಕ ಇಷ್ಟೊಂದು ಸತ್ಯ. ಆಗಾದರೂ ಈಗಾದರೂ ನೀನೇ ನನ್ನಲ್ಲಿ ತತ್ವಾಭಿಮಾನಿಗಳ ಮೂಲಕ ಮಾಡಿಸಿದ್ದು ಸತ್ಯ. ಆಗ ಅನುಸಂಧಾನ ಇದ್ದಿಲ್ಲ, ಈಗ ಅನುಸಂಧಾನ ಕೊಟ್ಟಿದ್ದೀಯ. ಈ ಅನುಸಂಧಾನ ಪೂರ್ವಕ ಆಗಿದ್ದನ್ನು ನೀನೇ ಅರ್ಪಣೆ ಮಾಡಿಸಿಕೊಳ್ತಾ ಇದ್ದೀಯ ಕರುಣೆಯಿಂದ. ಈಗ ಅನುಸಂಧಾನ ಪೂರ್ವಕವಾಗಿ ಮಾಡಿದರೆ ಏನು ಫಲ ಬರಬೇಕೋ ಆ ಕರ್ಮವನ್ನು ಕೂಡ ಈಗ ಅನುಸಂಧಾನದಿಂದ ಅರ್ಪಣೆ ಮಾಡಿದರೆ ಅಂಥದ್ದೇ ಫಲ ಕೊಡುತ್ತೇನೆ ಅಂತ ಸ್ವಾಮಿ ಹೇಳಿದಾಗ ಇನ್ನೇನು ಹೆದರಿಕೆ. ಖೇದವ ಬಡದಿರು, ವೈಕುಂಠ ನಗರಿಗೆ ಹಾದಿ ಆಗುವುದೋ ಇಲ್ಲೋ ಎಂದು ನೀನು. ಏನೋಪ್ಪ ನನ್ನ ಸಾಧನೆಗೆ ವೈಕುಂಠಕ್ಕೆ ಹಾದಿ ಆಗುತ್ತೋ ಇಲ್ಲೋ ಅಂತ ದುಃಖ ಪಡಬೇಡ. ಏಕೆಂದ್ರೆ ಅದ್ಯಾಕೋ ದೇವರು ನೋಡಿ ನಮ್ ಸರಿ ಮೊದಲಿನಿಂದ ಹುಟ್ಟಿದ ಕಾಲಕ್ಕಿಂತ ಸಾಧನೆ ಮಾಡಿಸಲ್ಲ, ಈಗೇನೋ ಮಾಡಿಸ್ತಾನಪ್ಪ ದೇವ ಅಂದ್ರೆ ಹೇಳ್ತಾರೆ, ಮೊದಲೇ ಸ್ವಾಮಿ ಫಿಕ್ಸ್ ಮಾಡಿದ್ದಾನೆ ಈ ಜನ್ಮದಲ್ಲಿ ಇಂತಿಂಥ ಕಾಲಕ್ಕೆ ಇವರಿಗೆ ಸಾಧನೆ ಶುರುವಾಗಬೇಕು, ಅಷ್ಟರವರೆಗೆ ತಿನ್ನೋದು ತಿರುಗೋದೇ ಇರಬೇಕು, ಅದೇ ಸಾಧನೆ ಅಂತ ಹೇಳಿ ಎಲ್ಲ ಮೊದಲೇ ಫಿಕ್ಸ್ ಮಾಡಿದ್ದಾನೆ. ಅದೇ ಹೇಳ್ತಾರೆ, ಆದಿಯಲ್ಲಿ ಹರಿ ಮಾಡಿದ ಕೃಪ್ತಿಗೆ ಬಾಧೆ ಬಾರದೆಂದು ಕಾಣೋ ಏನಾದರೂ. ಅವನು ಹೇಗಿಡಬೇಕೋ ಇಟ್ಟಿರ್ತಾನೋ ಹಾಗಿರಲೇಬೇಕು. ಅದ್ಯಾಕ್ರಿ ಆತ ಚೆನ್ನಾಗಿಟ್ಟಿರ್ಬೋದಲ್ಲ, ಹೀಗಾಗಿಟ್ಟಿದ್ದಾನೆ ಅಂದರೆ ಆತ ಹೇಗಿಟ್ಟರೂ ಒಳ್ಳೆದೆ. ಈ ಭಾವನೆ ಬಂದರೆ ಸಾಕು, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ನಮಗೆ ಬಂದರೆ ಸಾಕು, ಉದ್ಧಾರ ಆಗ್ಬಿಡ್ತೀವಿ. ಇಡೀ ಸುಧಾದಿ ಗ್ರಂಥಗಳ ಸಾರತೆ ಕೊಟ್ಟರು ನಮ್ಮ ಪ್ರಾಣೇಶದಾಸರು. ಇಲ್ಲಿ ಹೇಳುತ್ತಾರೆ ಏನಮ್ಮ, ಕೃಪ್ತಿ ಅಂದ್ರೆ ಫಿಕ್ಸ್ ಆಗಿದ್ದು, ಕೃಪ್ತಿ ಅಂದ್ರೆ ಇಷ್ಟು ಅಂತ ನಿಯಮನ. ನೀ ಧೈರ್ಯದಲ್ಲಿರು ಮಧ್ವದಾಸರು ನಿತ್ಯವಾದ ತಮಸ್ಸಿನಲ್ಲಿಗೆ ದೂರರೆಂದು. ಮಧ್ವರಾಯರ ಪಾದಕ್ಕೆ ಯಾವ ಮೊದಲನೇ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಎಲ್ಲಾ ಜನ್ಮಗಳಲ್ಲಿ ಒಂದು ಜನ್ಮದಲ್ಲಾದರೂ ಮಧ್ವರಾಯರ ಪಾದಕ್ಕೆ ಬಿದ್ದದ್ದೇ ಆದರೆ ಅವರು ತಮಸ್ಸಿಗೆ ಹೋಗೋದೇ ಇಲ್ಲ. ನೀ ಧೈರ್ಯದಲ್ಲಿರು ಮಧ್ವದಾಸರು ನಿತ್ಯವಾದ ತಮಸ್ಸಿನಲ್ಲಿಗೆ ದೂರರೆಂದು. ಕ್ರೋಧರಹಿತ ನಮ್ಮ ವಿಜಯ ವಿಠಲರೇಯನ ಪಾದವೇ ಕೇವಲ ನಂಬು ನಂಬು ದಿಡದೇ. ಶ್ರೀಹರಿಯ ಪಾದವನ್ನ ಎರಡು ಸಲ ಹೇಳ್ತಾರೆ, ದಾರಢ್ಯಾರ್ಥೆ ದಿರಕ್ತಿ ಅಂತ ವಿಶೇಷವಾಗಿ ಎರಡು ಸಲ ಹೇಳ್ತಾರೆ, ನಂಬು ನಂಬು ಬಿಡದೆ. ಭಗವನ್ ನಿಷ್ಠೆಯಲ್ಲಿ ನೀವು ನೋಡಿದಾಗ ಆ ನಂಬಿಕೆ ನಮಗಿದೆಯಾ ಅಂತ ಚೂರು ನಂಬಿಕೆ ಹೊರಟೋಗುತ್ತೆ. ದೇವರ ಮೇಲೆ ನಮಗೆ ನಂಬಿಕೆ ಇದೆಯಾ ಇಲ್ವಾ ಅಂತ ನಮ್ಮ ಅಜ್ಜಿಯ ಪರಿಚಯ. ಆಕೆ ತಂದೆ ಮುದ್ದು ಮೋಹನ್ ದಾಸರ ಹತ್ರ ದಾಸದೀಕ್ಷಾ ತಗೊಂಡು ಇಡೀ ಜೀವನದಲ್ಲಿ ಒಂದು 8 ಸಲ ವಿಷ್ಣು ಪಂಚಕ ಮಾಡಿದ್ದು ನಮಗ್ ಗೊತ್ತಿತ್ತು, ಇನ್ನೆಷ್ಟು ಸಲ ಮಾಡಿದ್ರೆ ಗೊತ್ತಿಲ್ಲ. ಭೀಷ್ಮ ಪಂಚಕ 5-6 ಸಲ, ಭೀಷ್ಮ ಪಂಚಕ ವಿಷ್ಣು ಪಂಚಕ ಅಂತ ಹೇಗೆ ಮಾಡಬೇಕು ನಾವನ್ನೇ ನೋಡಿದ್ದು. ಸುಮ್ಮನೆ ಉಪವಾಸ ಕುದಿರುವುದಲ್ಲ, ಭೀಷ್ಮ ಪಂಚಕ ಅಂದ್ರೆ 5 ದಿವಸ ಈಕೆಯೇ ಪಾತ್ರೆ ತಿಕ್ಕಬೇಕು, ಈಕೆಯೇ ಅಡಿಗೆ ಮಾಡಬೇಕು, ಈಕೆಯೇ ಏನು ಎಲ್ಲ ಗೋಮ ಹಚ್ಚೋದು, ಫಲಾರದವರಿಗೆ ಫಲಾರ, ಬ್ರಾಹ್ಮಣರಿಗೆ ನಿತ್ಯ ಮಡಿಯಲ್ಲಿ ಅಡಿಗೆ ಎಲ್ಲ ಆಕೆ ಮಾಡಬೇಕು. 5 ದಿವಸ ಹಾಗೇ ಉಪವಾಸ, ಕೊನೆಗೆ 5ನೇ ದಿವಸ ಎಲ್ಲರೂ ಕೂಡ ಏನಾಗ್ತಾಳೋ ಈಕೆ ಅಂದ್ರೆ ಏನು ಇಲ್ಲ ಮಾಮೂಲಾಗಿದ್ದು ಊಟ ಮಾಡ್ತಾ ಇದ್ರು. ಈ ಥರ ಅನೇಕ ವ್ರತಗಳು ಇವೆಲ್ಲ ಮಾಡಿ ನಿತ್ಯ ಚಿಂತನ, ಸತತ ಚಿಂತನ. ಏನೊಂದು ಕೆಲಸ ಮಾಡಿದ್ರು ಕೃಷ್ಣ ನಿನಗರ್ಪಿತ, ಆ ದೀಕ್ಷಾ ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆಂಬ ದೀಕ್ಷಾ. ಇಷ್ಟೆಲ್ಲ ಇರುವಂತಹ ವ್ಯಕ್ತಿಗೆ ಅವರೇ ನನಗೆ ಹೇಳಿದ್ದು, ಒಬ್ಬ ದೊಡ್ಡವರು ಮನೆಗೆ ಬಂದರು, ಗಲಗಲಿ ನರಸಿಂಹಾಚಾರ್ಯರು ಅಂತ ಮಹಾನುಭಾವರವರು, ಶತಕುಂಭ ಸ್ನಾನ ಮಾಡಿದರು ಅಂತ ಹೇಳ್ತಾರೆ. ನಿತ್ಯ 108 ಕೊಡ, ನಾವು ಹಾಕ್ಕೊಳ್ಳೋಣ, ಅದಕ್ಕೇನಾಯಿತು ಅಂದರೆ ಹಾಗಲ್ಲ, ಹೆದರ್ಕೊಂಡ್ಬಿಡ್ತೀವಿ ನಾವು, ನೋಡಿದರೆ ಸಾಕು ಬಿ ಪಿ ಬಂದ್ಬಿಡುತ್ತೆ. ನೀರು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಮರಳುತ್ತಾ ಇರಬೇಕು, ಅದನ್ನು ಕೊಡದಿಂದ ತೆಗಿಲಿಕ್ಕಾಗಲ್ಲ, ಕೊಡ ಸುಟ್ಟೋಗುತ್ತೆ. ಇಕ್ಕಳದಿಂದ ಕೊಡವನ್ನು ಹಿಡಿದು ಕೊಡದಿಂದ ನೀರು ತುಂಬಿ ಒಳ್ಳೆ ಆ ತುಂಬಲಿಕ್ಕೂ ಕೈ ಗಟ್ಟಿ ಇರಬೇಕು, ಇಲ್ಲಾಂದ್ರೆ ಆ ಕೊಡ ಇಳಿ ಇಕ್ಕಳದಿಂದ ಹಿಡಿಬೇಕಂದ್ರೆ ಎಷ್ಟು ಕೈ ಬಲ ಇರಬೇಕು. ಅಂಥ ವ್ಯಕ್ತಿ ಒಬ್ಬನ ಇಟ್ಕೊಂತಾ ಇದ್ರು ಅವರು, ಆ ನೀರು ತೆಗೆದು ಅದು ಕೈಯಿಂದ ಮುಟ್ಟಿದ್ರೆ ಅವನ ಕೈ ಬೊಬ್ಬೆ ಆಗುತ್ತೆ, ಅಂಥ ನೀರನ್ನು ಅವ್ರ ಮೇಲೆ ಸುರಿಬೇಕು. ಆ ಸುರಿಯೋ ಕಾಲಕ್ಕೆ ಒಂದು ಕೊಡ ಸುರಿದು ನಿಧಾನ ಮಾಡಬಾರದು, ಸರಸರ ಸರಸರನೇ 108 ಕೊಡ ಸುರಿಬೇಕು. ನೀವು ಮಾಡ್ತೀರಾ? ಏನಿಲ್ಲ, ಫಸ್ಟ್ ಆಗಿ ಏನ ಮುಟ್ಟಿದವರ ಕೈ ಬೊಬ್ಬೆ ಆಗ್ತಿತ್ತು, ಅವ್ರ ಚೆನ್ನಾಗಿರ್ತಾ ಇದ್ರು, ಏನೂ ಆಗ್ತಾ ಇದ್ದಿಲ್ಲ, ಚೆನ್ನಾಗಿರ್ತಾ ಇದ್ರು. ಅಂಥವರು ಮನೆಗೆ ಬಂದರು, ಅವರ ಪಾದ ಹಿಡಿದು ನಮಸ್ಕಾರ ಮಾಡಿ ವಿಶೇಷವಾಗಿ ಸೇವಾ ಎಲ್ಲ ಮಾಡಿದ್ರಂತೆ ಈಕೆ. ಆದ ಮೇಲೆ ಈಕೆ ಮನಸ್ಸಲ್ಲಿ ಸಂಶಯ, ಹೆಣ್ಮಕ್ಳು ಎಷ್ಟಿದ್ರು ಅಡಿಗೆ ಮಾಡಿ ಹಾಕಿ ಇಷ್ಟು ಮಾಡೋದಷ್ಟೇ ಹೊರತು ಇನ್ನೇನು ಸೇವೆ ಮಾಡಲಿಕ್ಕಾಗತ್ತೆ, ಗುರುಗಳತ್ತೆ ಪ್ರವಚನ ಕೇಳೋದು, ಮನಸ್ಸಿನಲ್ಲಿ ಸಂಶಯ ಇತ್ತು ಆಕೆಗೆ. ನಾನು ಮಾಡ್ತಾ ಇರೋದು ಇನ್ನ ದೃಢ ಆಯಿತೋ ಇಲ್ಲೋ, ದೇವರಿಗೆ ಸೇರ್ತಾ ಇದೆಯೋ ಇಲ್ವೋ, ಜಗತ್ತಿನಲ್ಲಿ ಕೀರ್ತಿ ಎಂಥ ಸಾಧನೆ ಮಾಡಿದವಳು ಅಂತ ಆಕೆಗೆ ಒಳಮುಖ ಆಗಬೇಕು, ಕೇಳ್ಕೊಳ್ಳಿಕ್ ಹೋದ್ರೆ ಸಂಕೋಚ, ಅವರು ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡಂತೆ. ಅವತ್ತಿನ ದಿವಸ ಸ್ವಪ್ನ ಆಕಿನ ಬಾಯಿ ಬಿಟ್ಟು ಹೇಳಿದ್ದು, ಗುರುಗಳು ಬಂದಿದ್ದಾರಂತೆ ಅವರೇ ಗಲಗಲಿ ಆಚಾರ್ಯರು. ಈಕೆ ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಅವರು ಈಕೆ ನೋಡಿ ಇನ್ನಾ ಸಾಲದು, ಇಷ್ಟೇ ಇನ್ನಾ ಸಾಲದು. ಏನು ಗೊತ್ತಾ, ಇನ್ನಾ ದೇವರ ಮೇಲೆ ನಂಬಿಕೆ ಸರಿಗೆ ಬರಲಿಲ್ಲ, ಇನ್ನಾ ದೃಢವಾಗಿ ಬರಬೇಕು, ಬಂದ ಮೇಲೆ ಪೂರ್ಣ ಸಾಧನೆ ಆಗುತ್ತೆ. ಬರುತ್ತೆ ಬರುತ್ತೆ, ಚಿಂತೆ ಮಾಡಬೇಡ, ಹಿಗ್ಗತ್ತೆ ಹೇಳ್ತಾಳೆ. ಶಾಕ್ ಆಗಿದೆ, ಇಂಥ ಸ್ವಪ್ನ ಬೀಳುತ್ತಾ. ಬಿದ್ದ ಕೂಡಲೇ ಅಲ್ಲೇ ಗುರುಗಳಿದ್ದಾರೆ, ಬೆಳಿಗ್ಗೆದ್ದು ಆಚಾರ್ಯ ಇದ್ದಾರೆ. ಈಕೆ ದೂರದಿಂದ ನಮಸ್ಕಾರ ಮಾಡಿದ ಕೂಡಲೇ ಈಕೆ ಕೇಳಲಿಲ್ಲ, ಅವರೇನು ಉತ್ತರ ಕೊಟ್ಟಿತ್ತಿಲ್ಲ. ಸ್ವಪ್ನ ಆಗಿ ಬಂದು ನಮಸ್ಕಾರ ಮಾಡೋ ಕಾಲಕ್ಕೆ ಸಿಕ್ತಾ ಉತ್ತರ ಅಂತ ಕೂತವರು ಹೇಳಬೇಕು. ಅದು ಹೇಗಿರ್ಬೇಕು, ಶಾಕ್ ಅಂದ್ರೆ ಹೇಗಿರ್ಬೇಕು. ಅದು ಹೇಳಿದ ಮೇಲೆ ನಮಗೆಲ್ಲ ಅಯ್ಯೋ ನಮ್ದೆಲ್ಲ ಭಕ್ತಿ ಹೌದಾ ಅಲ್ವಾ, ನಂಬಿಕೆ ಇದೆಯಾ ಇಲ್ವಾ ಎಂಬುದು ಬುಡಕದಲ್ಲಿ ಶುರುವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾದವೇ ಕೇವಲ ನಂಬು ನಂಬು. ಆ ನಂಬಿಕೆ ಗಟ್ಟಿಯಾಗಿ ಬರಬೇಕು, ಅದು ಗಟ್ಟಿಯಾಗಿ ಇದೆಯಾ ಇಲ್ವಾ ಅಂತ ಒಳಗಿದ್ದವರು ಹೇಳಬೇಕಷ್ಟೇ ಹೊರತು ನಾವು ಸರ್ಟಿಫಿಕೇಟ್ ಕೊಟ್ಕೊಂಡು ಪ್ರವಚನ ಕೇಸರಿ ಭಾಗವತ ಪ್ರಚಂಡ ಭಾಗವತ ಮಾರ್ತಾಂಡ ಅಂತ ನಾವು ಕೊಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಒಳಗಿದ್ದವ್ರು ಕೊಡಬೇಕು, ಇನ್ನು ಒಳಗೆ ಹೋಗಿದೆಯಾ ಇಲ್ವಾ ಅಂತ. ಅದಕ್ಕೆ ಹೇಳುತ್ತಾರೆ, ಹೌದು ನಾವು ಪ್ರವಚನ ಕೇಸರಿ ಅಂತ ಕೊಟ್ಟಿದ್ರು ಮೊನ್ನೆ, ಬಿರುದೊಬ್ಬರು ಕೊಟ್ಟರು. ಹೌದು ಪ್ರವಚನಕ್ಕೆ ಸರಿ, ಅನುಷ್ಠಾನಕ್ಕಿಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀ ಧೈರ್ಯದಲ್ಲಿರು ಮಧ್ವದಾಸರು ನಿತ್ಯವಾದ ತಮಸ್ಸಿನಲ್ಲಿಗೆ ದೂರರೆಂದು, ಕ್ರೋಧರಹಿತ ನನ್ನ ವಿಜಯ ವಿಠಲ ರೇಯನ ಪಾದವೇ ಕೇವಲ ನಂಬು ನಂಬು ಬಿಡದೆ. ಅವಾಗ ಮತ್ತು ಬಂತು ಅಲ್ಲ ಈ ಜೀವನ ಇಲ್ಲಿ ಅಂದ್ರೆ 100 ವರ್ಷ ಬದುಕಬೇಕಲ್ಲ, ಚುರಾದ ದುಡ್ಡು ಬೇಕಲ್ಲ, ಭಾಗ್ಯವಂತರಾಗಬೇಕಲ್ಲ, ಇಲ್ಲಾಂದ್ರೆ ಯಾರು ನಮ್ಮನ್ನು ಗುರುತಿಸಲ್ಲ, ಬಡವರು ಅಂದ್ರೆ ಚೂರು ಕಮ್ಮಿಯಾಗಿ ನೋಡ್ಬಿಡ್ತಾರೆ, ಅದರಿಂದ ದುಡ್ಡು ಬೇಕಲ್ಲ ಅಂದ್ರೆ ದುಡ್ಡು ಸಂಪಾದನೆ ಮಾಡು ಅಂತಾರೆ. ಭಗವನ್ ನಿಷ್ಠೆಯಲ್ಲಿ ಭಾಗ್ಯವಂತನಾಗು, ಭಗವಂತನ ನಿಷ್ಠಾ ನಿನ್ನಲ್ಲಿ ಬೆಳೀಲಿ, ಅದೇ ಭಾಗ್ಯ ಬೆಳೀಲಿ. ಇನ್ನು ಹೇಳುತ್ತಾರೆ, ಸಿಗದಲೆ ಸಂಚರಿಸು ಕಾಮಾದಿ ಬಲಿಯಲ್ಲಿ. ಕಾಮಾದಿಗಳಿಗೆ ಆ ಬಲೆಯಲ್ಲಿ ಸಿಗದಲ್ಲೇ ಸಂಚರಿಸು. ಆಗಲಾದೀರು ನೀನು ಉತ್ತಮ ಗುಣದಿಂದ, ನಿನ್ನಲ್ಲಿ ಉತ್ತಮ ಗುಣಗಳೇನು ಬರುತ್ತೆ ಅದರ ವಿಶೇಷವಾಗಿ ಅಗಲದಿರು. ಅದಕ್ಕೆ ದೇವರನ್ನು ಏನಂತ ಚಿಂತನೆ ಮಾಡಬೇಕು, ಅಚ್ಯುತ ಅಂತ ಚಿಂತನೆ ಮಾಡಬೇಕು. ಗುಣೈಹಿ ಅಚ್ಯುತೋಸಿ, ಆ ಭಗವಂತ ಆತನ ಗುಣಗಳು ಅವನನ್ನು ಬಿಟ್ಟು ಹೋಗೋದೇ ಇಲ್ಲ. ಒಳ್ಳೆ ಒಳ್ಳೆ ಗುಣಗಳಿವೆ, ದೇವರನ್ನ ಗುಣಗಳು ಬಿಟ್ಟು ಹೋಗೋದೇ ಇಲ್ಲ. ಇಲ್ಲಿ ಹಾಗೆ ಹೇಳ್ತಾರೆ, ಅಗಲದಿರು ನೀನು ಉತ್ತಮ ಗುಣದಿಂದ. ಇಲ್ಲೊಂದು ಚೂರು ನಾನು ಹೇಳದಿದ್ರೆ ಸರಿಯಲ್ಲವೇನು ಹೇಳಿಬಿಡೋಣ, ಯಾರಿಗೆ ಸಿಗುತ್ತೋ ಅವರು ಸಿಗಲಿ, ತಲೆಗೆ ಹೊಕ್ಕರೆ ಹೊಕ್ಕಲಿ, ಇಲ್ಲ ಬಿಟ್ಟು ಬಿಡು. ಅದಕ್ಕೆ ಇದನ್ನು ರಹಸ್ಯ ಅಂತ ಕರೀತಾರೆ. ಮೈಕ್ ಮುಂದೆ ಕೂತು ಹೇಳಿದ್ರು ಕೂಡ ಯಾರ ತಲೆಗೆ ಹೋಗಬೇಕು ಅವರಿಗೆ ಹೋಗುತ್ತೆ, ಯಾರಿಗೆ ಹೋಗಬಾರದು ಹೋಗೋದೇ ಇಲ್ಲ. ಇಷ್ಟು ನಾವು ಏನಾದರೂ ಎದುರಿ ವ್ಯಕ್ತಿಗೆ ಉಪದೇಶ ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಹೇಳಿ. ಮೊದಲು ನಾವು ಅನುಷ್ಠಾನ ಮಾಡಿಕೊಂಡು ಅವ್ರಿಗೆ ಹೇಳಬೇಕು. ಇಷ್ಟು ಯಾರೋ ಬಂದ್ರು, ಎದುರಿಗೆ ಗೊಂಬೆ ಕುಣಿತಾ ಇದೆ, ತೊಗಲು ಗೊಂಬೆ, ದಾರ ಕಾಣಿಸ್ತಾ ಇಲ್ಲ, ಗೊಂಬೆ ಮಾತ್ರ ಕುಣಿತಾ ಇದೆ, ಗೊಂಬೆ ತನಗೆ ತಕ್ಕಂತೆ ಕುಣಿತಾ ಇಲ್ಲ, ಮೇಲೆ ಕುಣಿಸುವವ ಕಾಣಿಸಲಿಲ್ಲ, ಗೊಂಬೆ ತಾನಾಗೆ ಕುಣಿತಾ ಇದೆ ಎಂಬ ಕಲ್ಪನೆ ಬಂತು. ಅದಕ್ಕೆ ಪುಸ್ತಕ ತಂದು ಗೊಂಬೆಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ದಾಯಿತು. ಎಷ್ಟು ಕಾಲ ಉಪದೇಶ ಕೊಟ್ಟರೂ ಗೊಂಬೆ ವಿರುದ್ಧವಾಗೇ ಕುಣಿತಾ ಇದೆ, ತನಗೆ ತಕ್ಕಂತೆ ಕುಣಿತಾ ಇಲ್ಲ. ಸುಸ್ತಾಗಿ ಚೂರು ತಲೆ ಮೇಲಕ್ಕೆತ್ತಿ ನೋಡಿದಾಗ ಕುಣಿಸುವ ಒಬ್ಬ ಕಾಣಿಸಿದ. ಆವಾಗ ಗೊತ್ತಾಯಿತು, ಗೊಂಬೆ ನನಗೆ ತಕ್ಕಂತೆ ಕುಣಿಯಬೇಕಾದರೆ ಕುಣಿಸುವವನಿಗೆ ಹೇಳಿದರೆ ನನಗೆ ತಕ್ಕಂತೆ ಕುಣಿಯುತ್ತೆ. ಇದು ಉಪದೇಶದ ರಹಸ್ಯ. ಅದಕ್ಕೆ ವಿಜಯದಾಸರು ಸುಳಾದಿಗಳು ಮಾಡಿದರು. ವಿಜಯದಾಸರು ಸುಳಾದಿಗಳು ಮಾಡಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ಭಗವನ್ನಿಷ್ಠೆಯಲ್ಲಿ ಭಾಗ್ಯವಂತನಾಗು. ಯಾರು ಹೇಳಬೇಕು? ನಮಗೆ ತಾನೇ ಆಗಬೇಕಾದ್ರೆ ನಾವೇ. ಆದರೆ ಸ್ವಾತಂತ್ರ್ಯ ಇಲ್ಲ, ಸ್ವತಂತ್ರವಾಗಿ ಏನು ಆಗ್ಲಿಕ್ಕಾಗಲ್ಲ. ಅದಕ್ಕೆ ವಿಜಯದಾಸರು ಏನು ಮಾಡಿದರು ಅಂದರೆ, ಯಾರು ಯಾರು ಮುಂದೆ ಈ ಸುಳಾದಿಗಳನ್ನ ಓದ್ತಾರೋ, ಎಷ್ಟು ಜೀವರಾಶಿಗಳು ಬರ್ತಾರೋ, ಅವರವರ ಒಳಗಿರತಕ್ಕಂಥ ಬಿಂಬ ಮೂರ್ತಿಯನ್ನ ದೃಷ್ಟಿ ಇಟ್ಟುಕೊಂಡು ಸುಳಾದಿ ರಚನೆ ಮಾಡಿದರು. ಅರ್ಥ ಆಗ್ತಾ ಇದೆಯಾ? ಅವರವರ ಹೃದಯದಲ್ಲಿರುವ ಸ್ವಾಮಿಯ ದೃಷ್ಟಿಯಲ್ಲಿಟ್ಟುಕೊಂಡು ಸುಳಾದಿಯನ್ನ ಹೇಳ್ತಾ ಇದ್ದಾರೆ. ಭಗವನ್ನಿಷ್ಠೆಯಲ್ಲಿ ಭಾಗ್ಯವಂತನಾಗು. ಹೇ ಬಿಂಬಮೂರ್ತಿ, ನೀನು ಇಂಥ ಗುಣ, ಭಗವನ್ನಿಷ್ಠೆಯಲ್ಲಿ ಭಾಗ್ಯವಂತನಾಗುವ ಗುಣ ನೀನು ಪ್ರಕಟ ಮಾಡು, ಇವನನ್ನ ಹಾಗೆ ಮಾಡಿಸು ಅಂತ ಬಿಂಬನ ದೃಷ್ಟಿಯಲ್ಲಿ ಉಪದೇಶ ಹೊರಡತಾ ಇದೆ. ಹೌದು, ಆದರೆ ಯಾರಾದರೆ ವಿಜಯದಾಸರು ಈ ಸುಳಾದಿಯನ್ನ ನನ್ನ ಬಿಂಬನ ದೃಷ್ಟಿಯಲ್ಲಿ ಅಂದರೆ ಹೇ ಸ್ವಾಮಿ ಈ ಜೀವಿಯಿಂದ ಹೀಗಿರುವಂತೆ ಮಾಡು ಎಂಬ ದೃಷ್ಟಿಯಲ್ಲಿ ನನ್ನ ಸ್ವಾಮಿಯಲ್ಲಿ ದೃಷ್ಟಿ ಇಟ್ಟು ಕೊಟ್ಟಿದ್ದಾರೆ ಎಂಬುದು ತಿಳ್ಕೊಂಡು ಯಾರಾದರೆ ಸುಳಾದಿಯನ್ನ ಪಾರಾಯಣ ಮಾಡ್ತಾರೋ ಅದು ಮಂತ್ರದಂತೆ ಕೆಲಸ ಮಾಡಿ ಆ ಎಲ್ಲ ಅಕ್ಷರದಲ್ಲಿರುವ ಭಗವದ್ ರೂಪಗಳು ನಮ್ಮ ಹೃದಯದಲ್ಲಿರುವ ಸ್ವಾಮಿಯಲ್ಲಿ ಸೇರಿ ಆ ಸ್ವಾಮಿ ಏನು ಮಾಡುತ್ತಾನೆ, ಈ ಸುಳಾದಿಯಲ್ಲಿ ಹೇಗೆ ಹೇಗೆ ಹೇಳಿದ್ದಾರೋ ಆ ಥರ ಆಡಲಿಕ್ಕೆ ಶುರು ಮಾಡುತ್ತಾನೆ. ಆವಾಗ ಗೊಂಬೆಗಳು ನಾವು, ಅವ ಆಡಿಸಿದಂತೆ ನಾವು ಭಗವನ್ನಿಷ್ಠೆಯಲ್ಲಿ ಭಾಗ್ಯವಂತರಾಗ್ತೇವೆ. ಆದರೆ ವಿಜಯದಾಸರು ಮಾತ್ರ ಹಾಗೆ ಮಾಡಿದ್ರ? ಮಧ್ವರಾಯರು ಮೊದಲುಕೊಂಡು ಎಲ್ಲರೂ ಹಾಗೆ ಮಾಡಿದರು. ಈ ರಹಸ್ಯ ನಾವು ಹೇಳಲ್ಲಷ್ಟೆ. ಇದನ್ನ ಸೂತ್ರದಲ್ಲೇ ಹೇಳ್ತಾರೆ. ಏನದು ಅಂದ್ರೆ, ಶಾಸ್ತ್ರದೃಷ್ಟ್ಯಾತು ಉಪದೇಶ. ಶಾಸ್ತ್ರದೃಷ್ಟಿಯಿಂದಲೇನೆ ಉಪದೇಶ. ಶಾಸ್ತ್ರ ಅಂದ್ರೆ ಏನು ಅಂತ ಕೇಳಿದರೆ ಮಧ್ವರಾಯರು ಹೇಳಿದರು, ಶಾಸ್ತ್ರಂ ಅಂತರ್ಯಾಮಿ ಅಂದರು. ಅಂತರ್ಯಾಮಿ ದೃಷ್ಟ್ಯಾತು, ಅಂತರ್ಯಾಮಿ ದೃಷ್ಟಿಯಿಂದವೇ ಅಲ್ಲ ಉಪದೇಶ ಎಂಬುದು. ಅಂದ್ರೆ ಜೀವ ಸ್ವತಂತ್ರ, ಅವನಿಂದ ಮಾಡಿಸುವಂತ ದೇವರಲ್ಲಿ ಪ್ರಾರ್ಥನೆ ಉಪದೇಶ. ಅದು ವಿಜಯದಾಸರು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ವಿಜಯದಾಸರು ನಮ್ಮೊಳಗಿರುವ ಬಿಂಬನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವನ್ನಿಷ್ಠೆಯಲ್ಲಿ ಭಾಗ್ಯವಂತನಾಗು ಅಂದರೆ ಈ ಜೀವ ಭಗವನ್ನಿಷ್ಠೆಯಲ್ಲಿ ಭಾಗ್ಯವಂತನಾಗಬೇಕು, ಅದಕ್ಕೆ ತಕ್ಕಂತ ಗುಣ ಪ್ರಕಟ ಮಾಡು ಅಂತ ನಮ್ಮ ಬಿಂಬನಲ್ಲಿ ಪ್ರಾರ್ಥನೆ ನಡೀತಾ ಇದೆ. ಈ ಚಿಂತನಾಪೂರ್ವಕವಾಗಿ ಕೇಳಿ, ಈ ಚಿಂತನಾಪೂರ್ವಕವಾಗಿ ನಾವು ಈ ಸುಳಾದಿಯನ್ನ ಚಿಂತನೆ ಮಾಡ್ತಾ ಬಂದರೆ ದೊಡ್ಡ ಮಂತ್ರವೇ ಆಗುತ್ತೆ, ಸಿದ್ಧಿ ಬರುತ್ತೆ. ನಾನು ಇದು ಹೇಳದೆ ಎಲ್ಲ ಹೇಳಿಬಿಟ್ರು ಕೂಡ ಅನ್ಯಾಯ ಮಾಡಿದಂತಾಗುತ್ತೆ ಅಂತ ನನಗನಿಸ್ತು. ಆದ ಕಾರಣ ಆಚಾರದ ಶಾಸ್ತ್ರ ಅಮೂಲಾಗ್ರ, ಅದು ವ್ಯಾಸ ಸಾಹಿತ್ಯ ಆಗಲಿ ದಾಸ ಸಾಹಿತ್ಯ ಆಗಲಿ ಎಲ್ಲ ಹೊರಟದ್ದು ಜೀವನಿಗೆ ಕೊಡಲಿಕ್ಕೆ. ಹೇಗೆ? ದೇವರ ಮೂಲಕ, ಬಿಂಬನ ಮೂಲಕ ಜೀವನಿಗೆ ಕೊಡಲಿಕ್ಕಾಗಿ ಬಿಂಬನ ದೃಷ್ಟಿಯಲ್ಲಿ ಉಪದೇಶವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ ಒಂದು ದೃಷ್ಟಿ ಇಲ್ಲ, ಏನು ಪಾರಾಯಣ ಏನು ಮಾಡಿದರೂ ಅಷ್ಟಷ್ಟೇ ಅಷ್ಟಷ್ಟೇ ಅಷ್ಟಷ್ಟೇ. ಇದನ್ನು ಹೇಳಿದ ಈಗ ನೋಡಿ, ನಮ್ಮ ಸ್ವಾಮಿಯನ್ನು ಕುರಿತು ವಿಜಯದಾಸರು ಹೇಳ್ತಾ ಇದ್ದಾರೆ ಅಲ್ವಾ? ಆ ದೃಷ್ಟಿ ಬಂದ್ರೆ, ಭಗವನ್ನಿಷ್ಠೆಯಲ್ಲಿ ಭಾಗ್ಯವಂತನಾಗು, ಸಿಗದಲೆ ಸಂಚರಿಸು ಕಾಮಾದಿ ಬರಿಯಲ್ಲಿ, ಅಗಲದಿರು ನೀನು ಉತ್ತಮ ಗುಣದಿಂದ, ಹಗಲಿರುಳು ಹರಿಯ ವ್ಯಾಪ್ತಿ ಬಗೆಯ ನೆನೆಸು. ಕೊಟ್ಟಾರೆ, ಸಾಧನೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಹಗಲಿರುಳು ಹರಿಯ ವ್ಯಾಪ್ತಿಯ ಬಗೆ ನೆನಸು, ಅಂದರೆ ಭಗವಂತ ಎಲ್ಲೆಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೆ ತಿಳಿದುಕೋ. ಅದೇ ಷೋಡಶಿ ತಾನೆ. ಷೋಡಶಿಯಲ್ಲಿ ನಮ್ಮ ಶರೀರದಲ್ಲಿ ಕಣ ಕಣದಲ್ಲಿ ಭಗವಂತ ಹೇಗೆ ವ್ಯಾಪ್ತನಾಗಿದ ಎಲ್ಲ ಪರಿಚಯ ಮಾಡಿಕೊಟ್ರು. ನಮ್ಮ ಒಳಗೂ ಹೊರಗೂ ಭಗವಂತನ ಗುಣಗಳ ಚಿಂತನೆಯನ್ನೇ ಕೊಟ್ರು, ಅದನ್ನೇ ಹೇಳ್ತಾ ಇದ್ದಾರೆ. ಮಿಗಿಲಾಗಿ ವರ್ಣೋಚಿತ ಕರ್ಮವ ಚಿಂತಿಸು, ನಂತರ ನಿನ್ನ ವರ್ಣ ನಿನ್ನ ಆಶ್ರಮಕ್ಕೆ ತಕ್ಕಂಥ ಕರ್ಮವನ್ನು ಚಿಂತಿಸಿ ಅದಕ್ಕೆ ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಬಾ. ಒಟ್ಟಾರೆ ಒಳಗೆ ಭಗವಂತ ನಿನ್ನಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೆ, ಹೇಗೆ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಎಂಬ ರಹಸ್ಯ ಗೊತ್ತಿಲ್ಲದ ಕರ್ಮಾನುಷ್ಠಾನ ವ್ಯರ್ಥ. ಅದರಿಂದ ಆ ರಹಸ್ಯವನ್ನು ತಿಳ್ಕೊಂಡೇ ಮಾಡ್ತಾ ಬಾ. ಇಲ್ಲದಿದ್ದರೆ ಜಿಗಿದಾಡಿದರೇನು, ಕುಣಿದಾಡಿದರೇನು, ಒಳಗೆ ಸ್ವಾಮಿ ಹೇಗೆ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಇಲ್ಲದೆ ಏನು ದುಡ್ಡು ಖರ್ಚು ಮಾಡಿದ್ದೇ ಮಾಡಿದ್ದು, ಪಟ್ಟೆ ಮಾಡಿ ಹುಟ್ಟಿದ್ದೇ ಹುಟ್ಟಿದ್ದು, ಕಾರ್ಯಕ್ರಮ ಮಾಡಿದ್ದೇ ಮಾಡಿದ್ದು, ತಿರುಗಾಡಿದ್ದೇ ತಿರುಗಾಡಿದ್ದು, ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು, ಏನು ಮಾಡ್ತಾರ್ರಿ ಪಾಪ ಹತ್ತು ಭಕ್ಷ್ಯ, ಹತ್ತು ಸ್ವೀಟು, ಹತ್ತು ಹಾಟು, ಏನು ತುಪ್ಪ ಕಾಲುವೆ ಅಂತ ಹರಿಯುತ್ತೆ ಅಂತ ಹೊಗಳುತ್ತಾ ಇದ್ರೆ ಯಜಮಾನ ಅದರಲ್ಲೇ ತೃಪ್ತಿ, ಮುಖ ಅಗಲ ಆಗಿ ಹೋಗ್ತಾ ಇರುತ್ತೆ. ಹತ್ತು ಲಕ್ಷ ಖರ್ಚು ಮಾಡಿದ್ದಕ್ಕೆ ಹತ್ತು ಇಂಚು ಅಗಲಾಗ್ಬಿಡುತ್ತೆ ಮುಖ, ಅದರಿಂದ ಸಾರ್ಥಕ ಅಲ್ವಾ. ಅದೇ ಹೇಳ್ತಾರೆ, ಜಿಗಿದಾಡಿದರೇನು, ಕುಣಿದಾಡಿದರೇನು, ತ್ರಿಗುಣವ ಮನೆ ಮಾಡಿ ಅಂತರ್ಯಾಮಿಯಲ್ಲಿ ಹೇಳ್ತಾರೆ. ಈ ತ್ರಿಗುಣವನ್ನ ಮನೆಗಳನ್ನು ಮಾಡಿ ಅಂತರ್ಯಾಮಿಯಾದ ಸ್ವಾಮಿಯಲ್ಲಿ ಭಗವಂತನಲ್ಲಿ ನಗ ಮೊಗವುಳ್ಳ ಶ್ರೀಹರಿಮೂರ್ತಿ ಜೀವಿಗಳ ಚೇಷ್ಟೆಗಳೆಲ್ಲ ನಡೆಸುವುದೆಂದು ಎಂಥ ಮಾತು ಹೇಳ್ತಾ ಇದ್ದಾರೆ. ಶ್ರೀಹರಿಮೂರ್ತಿ ಬಿಂಬಮೂರ್ತಿಯೇ ಪ್ರತಿಯೊಂದು ಜೀವರಾಶಿಯ ಚೇಷ್ಟೆಗಳನ್ನು ಮಾಡಿಸ್ತಾ ಇದೆ ಎಂದು ಜಗದೊಳಗಾದ್ಯಂತ ಬಗೆಗಳ ಕೃಪೆ ತಿಳಿದು ದುಗುಡ ಸಂತೋಷವನ್ನು ಹಚ್ಚಿಕೊಳ್ಳದಿರು. ಇಲ್ಲಿ ಹೇಳ್ತಾರೆ ಸ್ವಾಮಿಯೇ ಎಲ್ಲರಲ್ಲಿ ಚೇಷ್ಟೆಗಳು ಮಾಡಿಸ್ತಾ ಇದ್ದಾನೆ ಅಂತ. ಬರೇ ಮಾತಲ್ಲ, ಅನುಭವಕ್ಕೆ ಬರಬೇಕು ಅಂದ್ರು. ಯಾರಾದರೂ ಹೊಗಳಿ ನಮಸ್ಕಾರ ಮಾಡಿ ಅಪ್ಪಪ್ಪ ಅಂದ್ರು, ಸ್ವಾಮಿ ಮಾಡಿಸ್ತಾ ಇದ್ದಾನೆ ನನ್ನ ಕರ್ಮಾನುಸಾರ ಕೃಷ್ಣಾರ್ಪಣ. ಅವಾಗ ಎಚ್ಚರ ಇರಲಿ, ಯಾಕೆಂದ್ರೆ ಇವೆಲ್ಲ ಗೊಂಬೆಗಳು. ಸ್ವಾಮಿ ನಮಸ್ಕಾರ ಮಾಡು ಅಂದ್ರೆ ಬಂದು ನಮಸ್ಕಾರ ಮಾಡಿಬಿಟ್ಟು ಕೊರಳಲ್ಲಿ ಹಾರ ಹಾಕ್ತಾರೆ. ಅದೇ ಸ್ವಾಮಿ ಇವರಿಗೆ ಬೇರೆ ರೀತಿಯಾಗಿ ನನ್ನ ಬಗ್ಗೆ ತಿಳುವಳಿಕೆ ಕೊಟ್ರೆ ತೂ ಅಂತ ಬೈದು ಹೊರಟು ಹೋಗ್ತಾರೆ. ದೇವರು ಹೇಗೆ ಕುಣಿಸಿದ್ರೆ ಹಾಗೆ ಕುಣಿಯೋ ಗೊಂಬೆಗಳಿವೋ ಅಂತ ಎಚ್ಚರ ಇದ್ರೆ, ಎಚ್ಚರ ಇದ್ರೆ ಅವರು ಹೇಳಬೇಕಾದ್ರೆ ಯಾರೋ ಗೊಂಬೆಯನ್ನು ಕಳಿಸ್ತಾರೆ ದಿನ ಆಗ್ಲೂ ಕೂಡ. ಆ ಗೊಂಬೆ ನಮಗೆ ಹೂವಿನ ಹಾರ ಹಾಕುತ್ತೆ, ಅದು ಗೊಂಬೆ ಅಂತ ಗೊತ್ತಿಲ್ಲ. ಹಾರ ಹಾಕಿದಾಗೆಲ್ಲ ಖುಷಿ, ಬೈದಾಗೆಲ್ಲ ದುಃಖ ಆಗ್ತಿತ್ತು. ಆಮೇಲೆ ಗೊತ್ತಾಯ್ತು ಅದು ಗೊಂಬೆ ಅಂತ ಗೊತ್ತಾಯಿತು, ಹಾಕ್ಸೋದವರು ಅಂತ ಗೊತ್ತಾಯಿತು. ಈಗ ಮತ್ತೂ ಅದು ಮಾರನೇ ದಿನ ಬಂತು, ಗೊಂಬೆ ಅಂತ ಗೊತ್ತಾದ ಮೇಲೂ ಬಂದು ಹಾರ ಹಾಕ್ತು. ಅವಾಗೇನಾದ್ರು ಸಂತೋಷ ಇರುತ್ತ, ಸುಮ್ಮನೆ ಸೈಲೆಂಟ್ ಹೊರಟೋಗ್ತೀವಿ. ಹಾಗೆ ಯಾರು ಬಂದು ಏನು ಸನ್ಮಾನಗಳು ಮಾಡಿದ್ರು ಕೂಡ ಸೈಲೆಂಟ್ ಗೊಂಬೆಗಳಪ್ಪ ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಅವಾಗೇನು ಮಾಡಬೇಕು, ಗೊಂಬೆಗಳನ್ನು ದೂರ ಮಾಡಬೇಡ. ಅಲ್ಲಿ ಭಗವಂತ ಮಾಡಿಸಿದ, ಅಲ್ಲಿರೋ ಭಗವಂತನ ಪೂಜಾ ಮಾಡಲಿಕ್ಕೆ ಆ ಗೊಂಬೆಗಳಿಗೇನು ಬೇಕೋ ಕೊಟ್ಟು ಕಳಿಸಿಬಿಟ್ರೆ ಆಯಿತು. ಇನ್ನ ಯಾವ ಗೊಂಬೆಗಳು ಬೈಲಿಕ್ಕೆ ಶುರು ಮಾಡಿರುತ್ತೋ ಅವುಗಳಿಗೂ ಬೇಕಾದ್ರು ಕೊಟ್ಟು ಕಳಿಸಯ್ಯ. ಯಾಕೆ ಅಂದ್ರೆ ಪಾಪ ಬೈದು 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 ನನ್ನ ಈ ಗೊಂಬೆಗಳೆಲ್ಲ ಏನ್ ಮಾಡ್ತಾ ಇವೆ, ನನ್ನ ಪಾಪ ಎಲ್ಲ ಕದ್ದು ಕದ್ದು ತಗೊಂಡು ಹೋಗ್ತಾ ಇವೆ. ಅದು ನನ್ನ ತಲೆ ಕತ್ತರಿಸಿ ಹೋಗ್ಬೇಕೋ, ಕೈ ಕತ್ತರಿಸಿ ಹೋಗ್ಬೇಕೋ, ಏನ್ ರೋಗ ಬರಬೇಕೋ, ಆ ಪಾಪಗಳೆಲ್ಲ ಅಂದು ಅಂದು ತಗೊಂಡು ಹೋಗ್ತಾ ಇದ್ದಾರಲ್ಲ, ಮತ್ತೆ ಇವ್ರಿಗೆ ನಾನೇನು ಉಪಕಾರ ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ದಾಸರು ಬರೆದದ್ದು, ಹಿಂದೆ ಅಂದವರೆಲ್ಲ ಚಂದಾಗಿರಲಿ, ಮುಂದೆ ಅಂದವರೆಲ್ಲ ಅಂದಣವೇರಲಿ. ಯಾಕ್ರೆ ಹುಚ್ಚ ಅವರಿಗೆ ಅಂದ್ರೆ, ಈ ಬೈದವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಭೀಕರವಾದ ಪಾಪಗಳೆಲ್ಲ ತಗೊಂಡು ಹೊರಟೋಗ್ತಾ ಇದ್ದಾರೆ. ಅನುಭವಿಸಬೇಕಾಗಿತ್ತು, ಏನು ಬೇಕಾಗಿಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿ ದಯೆಯಿಂದ ಅಯ್ಯೋ ಪಾಪ ಗೊತ್ತಿಲ್ಲ, ನನ್ನ ಪಾಪ ಎಲ್ಲ ಹೊತ್ಕೊಂಡು ಹೋಗಿ ಉಪಕಾರ ಮಾಡ್ತಾ ಇದ್ದಾರೆ, ನಾನೇನ್ ಮಾಡ್ಲಿಕ್ಕಾಗುತ್ತೆ, ತಗೋಬೇಡ ಅಂದ್ರೂ ಕೇಳ್ತಾ ಇಲ್ಲ, ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡೋದು, ಅದಕ್ಕೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿದ್ರು. ಅದಕ್ಕೆ ನಮ್ಮ ಪುರಂದ್ರದಾಸರು ಹೇಳ್ತಾರೆ, ನಮಸ್ಕಾರ ಮಾಡೋಕ್ಕಿಂತ ಬಯ್ಯೋರೆ ವಾಸಿಪ್ಪ ಅಂತ. ಅದಕ್ಕೆ ಈ ನಮಸ್ಕಾರ ಮಾಡೋದಲ್ಲ ಪುಣ್ಯ ಹೊತ್ಕೊಂಡು ಹೋಗ್ಬಿಡ್ತಾರೆ, ಬಯ್ಯೋರೆ ಚೂರು ವಾಸಿ, ನಮ್ಮ ಪಾಪ ಮಾತ್ರ ಹೊತ್ಕೊಂಡು ಹೋಗ್ತಾರೆ ಅವರು ಅಂತ. ಅದಕ್ಕೆ ಹೇಳ್ತಾರೆ, ನಗೆ ಮೊಗವುಳ್ಳ ಶ್ರೀಹರಿ ಮೂರ್ತಿ ಜೀವಿಗಳ ಚೇಷ್ಟೆಗಳೆಲ್ಲ ನಡೆಸುವ ದಹುದೆಂದು ಜಗದೊಳಗೆ ಅತ್ಯಂತ ಬಗೆಗಳ ಕೃಪೆ ತಿಳಿದು, ಜಗದೊಳಗೆ ಆದ್ಯಂತ ಬಗೆಗಳ ಕೃಪೆ ತಿಳಿದು ಅಂದರೆ ಆದಿ ಅಂತ ಅಂದರೆ ನಾನಾ ರೀತಿಯಾಗಿರತಕ್ಕಂಥ ದೊಡ್ಡವರು ಮಧ್ಯ ಚಿಕ್ಕವರು ಅವರಲ್ಲಿ ಕೃಪ ಅಂದರೆ ದೊಡ್ಡವರ ಮೇಲೆ ಗೌರವ ನಮಸ್ಕಾರ ಇತ್ಯಾದಿಗಳು, ಮಧ್ಯದವರಲ್ಲಿ ಸ್ನೇಹ, ಚಿಕ್ಕವರಲ್ಲಿ ಕೃಪ, ಇವೆಲ್ಲ ತಿಳಿದು ದುಗುಡ ಸಂತೋಷವನ್ನು ಹಚ್ಚಿಕೊಳ್ಳದಿರು. ಏನು ಬಂದರೂ ಕೂಡ ಸ್ವಾಮಿ ಸುಖ ಕೊಟ್ನ, ನನ್ನ ಕರ್ಮ ಕಳಿಲಿಕ್ಕೆ ಕೊಡ್ತಾ ಇದ್ದಾನೆ. ಇದರಿಂದ ಆಗ್ಬೇಕಾಗಿದ್ದೇನು ಅಂದರೆ ಆಗೋದೇನು, ಸುಖ ಬಂದ ಕೂಡಲೇ ದೇವರ ಮರುವು, ದುಃಖ ಬಂದ ಕೂಡಲೇ ದೇವರ ಮರುವು ಆಗುತ್ತೆ. ಎಚ್ಚರದಿಂದ ಇರ್ತಾನಂತೆ, ನನ್ನ ದೇವರ ನೆನೆಯಲಿಕ್ಕೆ ನಾ ಬಂದದ್ದು, ಏನು ವರ್ಷಗಳು ವರ್ಷಗಳೇ ಕಳೆದು ಹೋಗ್ಬಿಡ್ತಾ ಇವೆ, ವರ್ಷಗಳು ವರ್ಷಗಳೇ ಕಳೆದು ಹೋಗ್ಬಿಡ್ತಾ ಇವೆ ಅಂತ ಕಾಲಕ್ಕೆ ದೇವರ ನೆನಪು ಮಾತ್ರ ಉಳಿತಾ ಇಲ್ಲ. ಸುಖ ಬಂತ ಎಚ್ಚರದಿಂದ ದೇವರ ನೆನಪು ಮಾತ್ರ ಅಳಿಯದೆ ಎಲ್ಲ ವ್ಯವಹಾರ ಮಾಡುತ್ತಾನೆ, ಮೈ ಮರತನ ದೇವರ ಸ್ಮರಣೆ ಹೋಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ದುಗುಡ ದುಃಖವಾಗಲಿ ಸಂತೋಷವನ್ನು ಹಚ್ಚಿಕೊಳ್ಳದಿರು, ಖಗವಾಹನ ನನ್ನ ವಿಜಯ ವಿಠಲನ್ನ ಅಗಣಿತ ಸೇವೆಯನ್ನು ತಿಳಿದು ಕೊಂಡಾಡುವುದು. ಅರ್ಥ ಆಯ್ತಾ? ಖಗವಾಹನ, ಖ ಅಂದ್ರೆ ಆಕಾಶ, ಅದರಲ್ಲಿ ಹೋಗುವಂಥದ್ದು ಪಕ್ಷಿ ಯಾವುದು, ಗರುಡ ದೇವರು. ಖಗವಾಹನ ಗರುಡ ವಾಹನ ನಮ್ಮ ವಿಜಯ ವಿಠಲನ್ನ, ನಾವು ದೇವರಿಗೆ ಸೇವೆ ಮಾಡೋದಲ್ಲ, ಅವನು ನಮಗೆ ಮಾಡುತ್ತಾ ಇರೋ ಸೇವೆಯನ್ನ ತಿಳಿದು ಕೊಂಡಾಡುವುದು ಅಗಣಿತ ಸೇವೆ ಅಂತೆ. ಹೌದು, ನಮ್ಮ ಸುತ್ತು ಅವನೇ ವಿರಾಟ್ ರೂಪದಿಂದ ನಿಂತು ಬೆಳಿಗ್ಗೆ ಎದ್ದು ಕೂಡಲೇ ಬಾತ್ರೂಮ್ ಕರ್ಕೊಂಡು ಹೋಗೋದವನೇ, ಕೈಯಲ್ಲಿ ಕೈಯಿಟ್ಟು ಮಲಮೂತ್ರ ತೊಳಸೋದವನೇ, ಹುಟ್ಟಿದ ಕಾಲಕ್ಕಿಂತ ಈಗಿನ ಪರ್ಯಂತ ಒಂದ್ ದಿವಸ ಅವನು ಸ್ಪ್ರೈಟ್ ಮಾಡಿದ್ರೆ ಮುಗೀತು, ಡಾಕ್ಟರ್ ಬರಬೇಕಾಗುತ್ತೆ, ಪೈಪ್ ಹಾಕಿ ತೆಗಿತಾರೆ ಒಳಗಿದ್ದೆಲ್ಲ. ಹೌದಾ? ಇಷ್ಟೆಲ್ಲ ಸ್ವಾಮಿ ಎಂಥ ಸೇವೆ ಮಾಡ್ತಾ ಇದ್ದ ನಮಗೆ, ಅದು ಒಂದ ಎರಡ ಕೌಂಟ್ಲೆಸ್. ಅದನ್ನ ಹೇಳ್ತಾರೆ, ನೀನು ನಿಜವಾಗಿ ಸಾಧನೆ ಆಗಬೇಕಾ, ಸುಮ್ಮನೆ ಬರಡಾಗಿ ದೇವರು ದೇವರು ಅನ್ಬೇಡ, ದೇವರ ಉಪಕಾರ ಸತತ ನೆನೀ ಅಂದ್ರು. ಅಲ್ಲ, ಇಲ್ಲಿಷ್ಟು ಯಾವಾಗ ಯಾವಾಗ ಏನು ಮಾಡುತ್ತಾ ಇದ್ದಾನೋ ಅದು ನೆನೆಸಿ ನೀನೇ ಮಾಡಿಸ್ತಾ ಇದೆಯಾ, ನೀನೇ ಮಾಡಿಸ್ತಾ ಇದೆಯಾ ಅಂದ್ರೆ ಎಲ್ಲ ಕವರ್ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಖಗವಾಹನ ನಮ್ಮ ವಿಜಯ ವಿಠಲನ್ನ ಅಗಣಿತ ಸೇವೆಯನ್ನು ತಿಳಿದುಕೊಂಡಾಡುವುದು. ಇಂಥ ಅದ್ಭುತವಾದ ಸ್ವಾಮಿಯ ನೆನೆಯುತ್ತ ಇನ್ನ ಹೇಳ್ತಾರೆ, ಒಂದು ಪ್ರಕೃತವಾದ ವಸ್ತುವಿನಲ್ಲಿ, ಪ್ರಕೃತಿಗೆ ಸಂಬಂಧಪಟ್ಟ ವಸ್ತುವಿನಲ್ಲಿ ಯಾವುದೇ ವಸ್ತು ತಗೊಳ್ಳಿ, ಒಂದು ಪ್ರಾಕೃತವಾದ ಅಥವಾ ಪ್ರಕೃತವಾದ ವಸ್ತುವಿನಲ್ಲಿ ಸಂಬಂಧವಾಗಿಬ್ಬುದು ಚತುರವಿಂಶತಿ ತತ್ವ. 24 ತತ್ವಗಳು ಎಲ್ಲಿ ನೋಡಿದ್ರೂ ಇವೆ. ಮಂದಿಗಳು ಆ ತತ್ವ ಮತ್ತು ತಗೊಂಬ ನೀಚೆಗೆ, ತತ್ವ ಮಂದಿಗಳು ತಮ್ಮ ಸತಿಯರೊಡನೆ ಬಿಡದೆ ಮುಂದೆ ಇರಾರು ದ್ವಾದಶ ಜಡಗಳು ಕುಂದದಲ್ಲಿಪ್ಪವು. ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಸತಿಯರಿಂದ ಕೂಡಿಕೊಂಡು ಎಲ್ಲ ಇದ್ದಾರೆ. ಅಷ್ಟೇ ಅಲ್ಲ, ಈರಾರು, ಈರು ಆರು ಎಷ್ಟು, 12. ಅದಕ್ಕೆ ದ್ವಾದಶ ಜಡಗಳು, ದ್ವಾದಶ ರೀತಿಯಾಗಿರತಕ್ಕಂತಹ ಜಡಗಳಿವೆ. ಹೇಗ್ರಿ ಇದು ಪಂಚೀಕರಣದ್ದು ನೋಡಿ, ಪಂಚೀಕರಣದ್ದು ಬರುತ್ತೆ, ತ್ರಿವೃತ್ಕರಣ ಅಂತ ಹೇಳ್ತಾರೆ. ಮೂರು ಅಂದ್ರೆ ಪೃಥಿವಿ ಅಪ್ಪು ತೇಜಸ್ಸು, ಅದರಲ್ಲಿ ಒಂಬತ್ತು ಜನ ದೇವತೆಗಳು ಸೇರಿದರು, ಒಂಬತ್ತು ರೀತಿಯಾದ ಜಡಗಳು ತಯಾರಾದವು. ಒಂಬತ್ತು ರೀತಿಯಾದ ಜಡಗಳು ತಯಾರಾದವು. ಒಂಬತ್ತ ಹನ್ನೆರಡು ರೀತಿಯಾಗಿ ಸೇರಿವು. ಮೂರು ಪ್ಲಸ್ ಒಂಬತ್ತು ಸೇರಿ ಎಷ್ಟಾಯಿತು? ಹನ್ನೆರಡು. ಅದನ್ನು ಹೇಳುತ್ತಾರೆ, ಈರಾರು ದ್ವಾದಶ ಜಡಗಳು ಕುಂದದಲ್ಲಿಪ್ಪವು, ಇದೇ ಸಿದ್ಧವೆಂಬುದು ನಂದ ಮೂರುತಿ ಲಕ್ಷ್ಮಿ ನಾರಾಯಣ ಒಂದಾಗಿ ಇಬ್ಬರು ಏನೆಂಬೇ ಇದೇ ಗುಣಿಸು. ಅಂದರೆ ಎಲ್ಲ ಜಡಗಳಲ್ಲಿ ಈ ತರ ತತ್ವಾಭಿಮಾನಿಗಳು ಲಕ್ಷ್ಮೀನಾರಾಯಣರು ಚೆನ್ನಾಗಿ ನಿಂತಿದ್ದಾರೆ. ಎಂದಿಗೆ ನಿನಗೆ ಪಾತಕವಾಗದು, ಈ ತರ ನಿನ್ನ ಶರೀರದಲ್ಲಿ ಸಕಲ ಪದಾರ್ಥಗಳಲ್ಲಿ ಇಪ್ಪತ್ತು ನಾಲ್ಕು ತತ್ವಗಳನ್ನ, ಆ ತತ್ವಗಳೊಳಗು ತತ್ವಾಭಿಮಾನಿ ದೇವತೆಗಳನ್ನ ಭಗವಂತನನ್ನ ಚಿಂತನೆ ಮಾಡಿದರೆ ಎಂದಿಗೆ ನಿನಗೆ ಪಾತಕವಾಗದು. ಕುಂದಣಕ್ಕೆ ಪುಟವೇ, ಬಂಗಾರಕ್ಕೆ ಪುಟ ಇಟ್ಟಂತಾಗುತ್ತಯ್ಯ. ವಿಜಯ ವಿಠಲ ರೇಯನ ಹೊಂದಿದ ನರರಿಗೆ ಪೃಥಕ್ ಪೂಜೆಗಳುಂಟೆ. ಭಗವಂತನ ಪಾದವನ್ನ ಸೇರಿದಂತಹ ನರರಿಗೆ ಮತ್ತ ಗಂಟೆ ಜಾಗಂಟೆ ಇವೆಲ್ಲ ಏನಿದೆ, ಎಲ್ಲಿಗಲ್ಲಿಗೆ ಸಿಕ್ಕ ಸಿಕ್ಕದ್ದು ಹರೇ ನಿನ್ನ ಪೂಜಾ ಅಂತ ಹೋಗ್ತಾರೆ. ಅದು ಗೊತ್ತಿಲ್ಲದವರಿಗೆ ಮಾತ್ರ ಪೂಜಾ ಅಂದ್ರೆ ಬೆಳಿಗ್ಗೆ ಒಂದು ಗಂಟೆ ಮಾಡುವುದೇ ಪೂಜಾ. ದೇವರ ಪೆಟ್ಟಿಗೆ ತೆಗೆದಾಗ, ಸಾಲಿಗ್ರಾಮ ಇಟ್ಟಾಗ, ತಲೆ ಮೇಲೆ ನೀರು ಹಾಕಿದರೇನೆ ಪೂಜಾ, ಇಲ್ಲದಿದ್ರೆ ಪೂಜಾ ಇಲ್ಲ. ಪೂಜಾ ಮಾಡಿಲ್ಲ ಅಂತ ಒದ್ದಾಟ. ಅದಕ್ಕೆ ಹೇಳ್ತಾರೆ ಅದು ಒಂದು ಪೂಜೆ ಅಷ್ಟೇ, ಮಿಕ್ಕ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಡೆದದ್ದು, ತಿಂದದ್ದು, ಕೂತದ್ದು, ಎದ್ದದ್ದು, ಇಂದ್ರಿಯಗಳಲ್ಲಿ ಭಗವಂತನ ಚಿಂತನೆ, ಎಲ್ಲಿಗಲ್ಲಿಗೆ ಪೂಜಾ ನಡೀತಾ ಇರುತ್ತೆ. ಇದು ಭಗವಂತನ ತಿಳಿದವರಿಗೆ ಆಗುವಂಥ, ಅವರಿಂದ ಆಗುವಂಥ ವಿಶೇಷವಾದ ಸಾಧನ. ಯಾವ ಸುಳಾದಿಗಳಿದು? ಸಾಧನ ಸುಳಾದಿಗಳು. ಅದನ್ನು ಹೇಳ್ತಾ ಇದ್ದಾರೆ, ಅದೇ ಹೇಳ್ತಾ ಇದ್ದಾರೆ. ಎಂದಿಗೆ ನಿನಗೆ ಪಾತಕವಾಗದು, ಕುಂದಣಕ್ಕೆ ಪುಟವೇ, ವಿಜಯ ವಿಠಲ ರೇಯನ ಹೊಂದಿದ ನರರಿಗೆ ಪೃಥಕ್ ಪೂಜೆಗಳುಂಟೆ. ಹೌದಾ? ಹಾಗಾದ್ರೆ ಏನೇನು ಪೂಜೆಗಳಿವೆ, ಯಾವ್ದಾವ್ದು ಮಾಡಬಹುದು ಅಂದ್ರೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ಅಂತ.